ಅಂತದ್ವಾ ಅಂತ ವಿದ್ವಂಸ್ನ ತಕ್ಷಣ ಜೈತೀರ್ಥಾಖ್ಯತನೆ ಭಾಸತಾಮ್ನೋ ಹೃದಂಬರೆ ಅತ್ಯಕಲ್ಪೋಯಂ ಪ್ರತ್ಯರ್ಥಿಗತಕೇಸರಿ ವ್ಯಾಸತೀರ್ಥ ಕುರುಭೂಯಾದ್ ಅಸ್ಮದಿಷ್ಟಾತ ಸಿದ್ಧಯೇ ತಪೋವಿದ್ಯಾವಿರಕ್ತಿಯಾದಿ ಸದ್ಗುಣೋಗಾಕರಾನಂ ವಾದಿರಾಜಗುರುನ್ ವಂದೇ ಹೈಗ್ರೀವದಾಶ್ರಯಾನ್ ಪೂಜ್ಯ ರಾಘವೇಂದ್ರಾಯ ಸಚ್ಚಿಧರ್ಮರತಾಯ ಚ ಭರತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೇವರೆಂದವೇ ಶ್ರೀರಾಘವೇಂದ್ರ ಕೃವೇ ನಮೋ ಅತ್ಯಂತ ದಯಾಳವೇ ಅಜ್ಞಾನತಿಮಿತಛೇದಂ ಬುದ್ಧಿಸಂಪತ್ತದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ ಆಗತಾತಿಕಾರಣ್ಯಂ ಆಗಮಾರ್ಥ ವಿಶಾರದಂ ತ್ಯಾಗಭೋಗ ಸಮಾಯುಕ್ತಂ ಭಾಗಣ್ಣಾರ್ಯ ಗುರುಂಭಜೆ ಜಲಜಷ್ಟನಿಭಾಕಾರಂ ಜಗದೀಶ ಪತಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂಭಜೆ ಆಪಾದಮೌಳಿ ಪರ್ಯಂತಂ ಗುರುನಾಮಾಪ್ತಿಂ ಸ್ಮರೆ ತೇನ ವಿಘ್ನಃ ಪ್ರಶ್ಯಂತಿ ಸಿದ್ಧ್ಯಂತ ಮನೋರಥಾಃ ಹರಿಃ ಓಂ ಶ್ರೀ ಗುರುಭ್ಯೋ ನಮಃ. ನಾವು ಅಧಿಕ ಮಾಸದ ಪ್ರಯುಕ್ತವಾಗಿ ಪ್ರತಿದಿನ ಹರಿಕಥಾಮೃತ ಸಾರ ಪಾರಾಯಣ ಮಾಡ್ತಾ ಬಂದಿದ್ದೀವಿ. ಇವತ್ತು 23ನೇ ಸಂಧಿ. ಇದು ಬೃಹತ್ ತಾರತಮ್ಯ ಸಂಧಿ ಅಂತಲೂ ಕರೀತಾರೆ, ಆವೇಶ ಅವತಾರ ಸಂಧಿ ಅಂತಲೂ ಕರೀತಾರೆ. ಏನು ಈ ಬೃಹತ್ ತಾರತಮ್ಯ ಸಂಧಿಯಲ್ಲಿ ತಾರತಮ್ಯದ ಬಗ್ಗೆ ಏನು ವಿಶೇಷವಾಗಿ ಹೇಳ್ತಾರಂತ ಹೇಳಿದರೆ, ಅವತಾರಗಳ ಬಗ್ಗೆ ಕೂಡ ಇಲ್ಲಿ ಉಲ್ಲೇಖ ಬರುತ್ತೆ. ಅದಕ್ಕೆ ಆವೇಶ ಅವತಾರ ಸಂಧಿ ಅಂತಲೂ ಕರೀತಾರೆ. ಭಗವಂತನ ಅವತಾರಗಳು, ದೇವತೆಗಳ ಅವತಾರಗಳು, ಅದೇ ಲಕ್ಷ್ಮೀದೇವಿ ಅವತಾರಗಳು, ಎಲ್ಲ ದೇವತೆಗಳ ಅವತಾರಗಳು, ಅವರು ಮಾಡಿದ ಅವತಾರಗಳು ಮಾಡಿದಾಗ ಅವರಲ್ಲಿ ಇರುವಂತಹ ಆವೇಶಗಳ ಬಗ್ಗೆ, ಹೀಗೆ ಇಲ್ಲಿ ಒಂದು ವಿಸ್ತಾರವಾದ ವಿಷಯಗಳನ್ನು ಜಗನ್ನಾಥದಾಸರು ಉಲ್ಲೇಖ ಮಾಡ್ತಾರೆ. ಭಗವಂತ ಅವನು ಅವತಾರಗಳು ಮಾಡಿದಾಗ ಕೂಡ ಪೂರ್ಣಮದ ಪೂರ್ಣವಿದಂ ಪೂರ್ಣಾತ್ ಪೂರ್ಣಮದಚಿತೆ ಅಂತ ಹೇಳಿ ಭಗವಂತನಿಗೆ ಬೇರೆ ಅವರ ಆವೇಶಗಳಿರುವುದಾಗಲಿ ಇಂಥದ್ದು ಯಾವುದೂ ಇರೋದಿಲ್ಲ. ಭಗವಂತ ಅವನು ಪೂರ್ಣ ಅವತಾರಗಳು, ಮೂಲ ರೂಪದಲ್ಲಿ ಎಷ್ಟು ಶಕ್ತಿ ಸಾಮರ್ಥ್ಯಗಳಿದೋ ಅಷ್ಟೇ ಪೂರ್ಣವಾದ ಅನಂತ ಶಕ್ತಿ ಸಾಮರ್ಥ್ಯಗಳಿಂದ ಭಗವಂತ ಇರ್ತಾನೆ. ಕೆಲವುದರಲ್ಲಿ ಭಗವಂತ ಶಕ್ತಿ ಪ್ರದರ್ಶನ, ಜ್ಞಾನ ಪ್ರದರ್ಶನ, ಇದು ಪ್ರದರ್ಶನ ಮಾತ್ರ ಮಾಡುವುದು ಕೆಲವು ಅವತಾರಗಳಲ್ಲಿ. ಉದಾಹರಣೆಗೆ ವೇದವ್ಯಾಸ ಅವತಾರದಲ್ಲಿ ಯಾವ ಯುದ್ಧವನ್ನು ಮಾಡುವುದಿಲ್ಲ, ಆದರೆ ಅವರಲ್ಲಿ ಅಷ್ಟು ಶಕ್ತಿಯೂ ಇತ್ತು, ಆದರೆ ಅದರ ಪ್ರದರ್ಶನ ಇಲ್ಲ. ಹಾಗೆ ಎಲ್ಲ ಅವತಾರಗಳಲ್ಲಿ ಕೂಡ ಭಗವಂತನ ಪ್ರತಿಯೊಂದು ಅವತಾರದಲ್ಲಿಯೂ ಪ್ರತಿಯೊಂದು ಗುಣವು ಪೂರ್ಣವಾಗಿ ಇರುತ್ತೆ, ಕೆಲವು ಶಕ್ತಿಗಳನ್ನು ಮಾತ್ರ ಪ್ರದರ್ಶನ ಮಾಡ್ತಾನೆ. ಲಕ್ಷ್ಮೀದೇವಿ ಹಾಗೆ, ಲಕ್ಷ್ಮೀದೇವಿ ಕೂಡ ಇವರಿಬ್ಬರು ಕೂಡ ಅವತಾರಗಳಲ್ಲಿ ಸಹಿತ ಅವರಿಗೆ ಪ್ರಾಕೃತ ದೇಹ ಧಾರಣ ಇಲ್ಲ. ಅವರಿಬ್ಬರ ಅವತಾರಗಳ ವಿಶಿಷ್ಟತೆ ಏನಂತ ಹೇಳಿದರೆ, ಅವರು ಯಾವತ್ತೂ ಪ್ರಾಕೃತ ದೇಹ ಧಾರಣೆ ಇಲ್ಲ. ಅವತಾರಗಳಲ್ಲಿ ಸಹಿತ ಅಪ್ರಾಕೃತರಾಗಿ ಬಂದರೂ ಕೂಡ ಅವರು ಒಂದು ಅವರ ಇಚ್ಛೆಯಿಂದಾಗಿ ಅವರು ಎಲ್ಲರಿಗೂ ಕಾಣಿಸಿಕೊಡ್ತಾರೆ. ಅಪ್ರಾಕೃತವಾದದ ಕಣೆ ಕಾಣಿಸದೆ ಇದ್ರೂ ಕೂಡ ಅವರು ಮಾತ್ರ ಅವರ ಇಚ್ಛೆಯಂತೆ ಕಾಣಿಸಿಕೊಡ್ತಾರೆ, ಆದರೆ ಅವರು ಅಪ್ರಾಕೃತರೇ. ಅವರ ಗುಣಗಳು ಪೂರ್ಣ ಹೇಗಿದೋ ಅಷ್ಟೇ ಪೂರ್ಣ ಗುಣದಿಂದ ಲಕ್ಷ್ಮೀದೇವಿಯು ಹಾಗೆ ತನ್ನ ಪೂರ್ಣ ಗುಣದಿಂದ ಬಂದವಳಾಗ್ತಾಳೆ. ಆದರೆ ಮಿಕ್ಕ ದೇವತೆಗಳಲ್ಲಿ ಬರುವಾಗ ಬ್ರಹ್ಮವಾಯುಗಳಲ್ಲಿ ಮಾತ್ರ ಒಂದು ವಿಶೇಷವಾಗಿ ಹೇಳ್ತಾರೆ, ಬಳಿತಾ ತದ್ವಭೂಷಿ ಅಂತ ಹೇಳಿದಂತೆ ಅವರು ಆಲ್ಮೋಸ್ಟ್ ಪೂರ್ಣವಾದ ಶಕ್ತಿಯಿಂದ ಬರ್ತಾರೆ. ಆದರೆ ಮಿಕ್ಕ ಅವತಾರಗಳಲ್ಲಿ ಮಾತ್ರ ಅವರು ಬೇರೆ ಅವರ ಆವೇಶಗಳು ಬೇಕಾ ಇರುವ ಸಂದರ್ಭಗಳಿರುತ್ತೆ, ಅವರು ಪೂರ್ಣವಾದ ಶಕ್ತಿಯಿಂದ ಬರುವುದಿಲ್ಲ. ಅಷ್ಟೇ ಅಲ್ಲದೆ ಬೇರೆ ಬೇರೆ ಭಗವಂತನ ಆವೇಶವೂ ಇರಬಹುದು, ವಾಯುದೇವರ ಆವೇಶವೂ ಇರಬಹುದು. ಉದಾಹರಣೆಗೆ ಅರ್ಜುನ ತಗೊಂಡ್ರೆ, ಅರ್ಜುನ ರುದ್ರದೇವರ ಅವತಾರವಾದಂತಹ ಅಶ್ವತ್ಥಾಮ ಜೊತೆ ಹೋರಾಡಬೇಕಂತ ಹೇಳಿದ್ರೆ ಅಶ್ವತ್ಥಾಮಕ್ಕಿಂತ ಜಾಸ್ತಿ ಪ್ರದರ್ಶನ ಮಾಡಬೇಕು. ಅರ್ಜುನನ ಒಳಗೆ ವಿಶೇಷವಾಗಿ ಪರಮಾತ್ಮನ ವಾಯುದೇವರ ಆವೇಶ ಇರುತ್ತೆ ಅಂಥೇಳಿ ಹೀಗೆ ಅವತಾರ ಆವೇಶಗಳ ವಿಸ್ತಾರವನ್ನು ಹೇಳ್ತಾ ಬರ್ತಾರೆ. ಇನ್ನೊಂದು ಬಹಳ ಜನಕ್ಕೆ ಗೊಂದಲ ಬರುವ ವಿಷಯ ಏನಂದ್ರೆ, ಭೂದೇವಿ ಅಂತ ಹೇಳಿದ್ರೆ ಯಾರು ಭೂದೇವಿ? ಲಕ್ಷ್ಮೀ ಭೂದೇವಿ ಅಂತಾರೆ, ಭೂದೇವಿ ಧರಾದೇವಿ ಭೂದೇವಿಯಾ ಅಂತ ಹೀಗೆ ಅನೇಕ ಪ್ರಶ್ನೆಗಳು ಬರುತ್ತೆ. ಅದಕ್ಕೆ ಕಾರಣ ಏನಂತ ಹೇಳಿದ್ರೆ, ಅದೇ ಹೆಸರಿನಲ್ಲಿ ದೇವತೆಗಳು ಬಹಳ ಮಂದಿ ಇರಬಹುದು. ಆದ್ದರಿಂದ ಯಾರ ಬಗ್ಗೆ ಮಾತಾಡ್ತಾ ಇದ್ದಂದ್ರೆ ಸಂದರ್ಭಾನುಸಾರವಾಗಿ ನಾವು ತಿಳ್ಕೊಬೇಕಾಗಿರುತ್ತೆ. ಭೂದೇವಿ ಧರಾದೇವಿ ಅನ್ನುವವಳು, ಅವಳು ಶನಿಕ್ಕಿಂತಲೂ ಕಡಿಮೆ ನೆಕ್ಸ್ಟ್ ಕಕ್ಷದಲ್ಲಿ ಬರುವಂಥವಳು, 20ನೇ ಕಕ್ಷದಲ್ಲಿ ಬರೋವಳಾದರೂ ಕೂಡ ಅವಳಲ್ಲಿ ಧರಾದೇವಿ ಭೂದೇವಿಯಲ್ಲಿ ಲಕ್ಷ್ಮೀದೇವಿ ಭೂದೇವಿಯ ವಿಶೇಷ ಆವೇಶ ಸನ್ನಿಧಾನ ಇರುವ ಕಾರಣದಿಂದ ಹೆಸರು ಅದೇ ಭೂದೇವಿ ಅಂತಲೇ ಕರೆಯಲ್ಪಡ್ತಾಳೆ. ಆದರೆ ಈ ಕಕ್ಷ ಬೇರೆ, ಲಕ್ಷ್ಮೀದೇವಿ ಎರಡನೇ ಕಕ್ಷದವಳು. ಸೊ ಆದ್ದರಿಂದ ಹೆಸರುಗಳು ಒಂದೇ ಆದ ಮಾತ್ರಕ್ಕೆ ನಾವು ಗೊಂದಲಕ್ಕೆ ಒಳಗಾಗಬಾರದು. ಹಾಗೆ ಪ್ರದ್ಯುಮ್ನ ಅಂತ ಹೇಳಿದರೆ, ಮನ್ಮಥನ ಅವತಾರನಾದ ಪ್ರದ್ಯುಮ್ನ 8ನೇ ಕಕ್ಷದವನಾದರೂ ಕೂಡ ಪ್ರದ್ಯುಮ್ನ ರೂಪಿ ಪರಮಾತ್ಮ ಅವನು 2ನೇ ಕಕ್ಷೆಯಲ್ಲಿ. ಈ ಪ್ರದ್ಯುಮ್ನಲ್ಲಿ ಪ್ರದ್ಯುಮ್ನ ನಾಮಕ ಪರಮಾತ್ಮನ ವಿಶೇಷ ಸನ್ನಿಧಾನ ಇದೆ. ಹಾಗೆ ಅನಿರುದ್ಧ ಅಂತ ಹೇಳಿದ್ರೆ, ಅನಿರುದ್ಧ ರೂಪಿ ಪರಮಾತ್ಮನೇ ಇದ್ದಾನೆ. ಪ್ರದ್ಯುಮ್ನ ಮಗನಾದ ಅನಿರುದ್ಧ, ಇವನು 10ನೇ ಕಕ್ಷದಲ್ಲಿ ಬರುವವನಾದರೂ ಕೂಡ ಅವನ ಒಳಗೆ ಭಗವಂತನ ಒಂದು ವಿಶೇಷವಾದ ಸನ್ನಿಧಾನ, ಅನಿರುದ್ಧ ರೂಪಿ ಪರಮಾತ್ಮನ ಸನ್ನಿಧಾನ ಇರುತ್ತೆ, ಆದ್ದರಿಂದ ಅನಿರುದ್ಧ ಅಂತ ಹೆಸರು. ಹೀಗೆ ಭಗವಂತ ತನ್ನ ಹೆಸರುಗಳನ್ನು ಬೇರೆಯವರಿಗೆ ಕೊಡ್ತಾನೆ. ಆದ್ದರಿಂದ ಹೆಸರುಗಳನ್ನು ನೋಡಿ ನಾವು ಕನ್ಫ್ಯೂಸ್ ಆಗಬಾರದು. ಹಾಗೆ ಬ್ರಹ್ಮದೇವರಿಗೂ ಗರುಡನಿಗೂ ಅವತಾರಗಳಿಲ್ಲ, ಆದರೆ ಅವರು ಅವತಾರ ಮಾಡುವ ಒಂದು ಪ್ರಸಂಗ ಎಲ್ಲಾದರೂ ಬಂದರೆ ಅಲ್ಲಿ ಆವೇಶ ಅವತಾರ ಮಾತ್ರ. ಉದಾಹರಣೆಗೆ ಚಂದ್ರ ಅತಿಥಿಗೆ ಮಗನಾಗಿ ಉದ್ಭವಿಸಿದಾಗ ತ್ರಿಮೂರ್ತಿಗಳು ಅಲ್ಲಿ ಹುಟ್ಟಿ ಬಂದರು ಅಂತ ಹೇಳಿದರೆ ಚಂದ್ರನ ಒಳಗೆ ಬ್ರಹ್ಮದೇವರ ಆವೇಶವಿದೆ ಅಷ್ಟೇ ಹೊರತು ಚಂದ್ರ ಸಾಕ್ಷಾತ್ ಬ್ರಹ್ಮನವತಾರವಲ್ಲ, ಯಾಕಂದ್ರೆ ಚಂದ್ರ 12ನೇ ಕಕ್ಷದಲ್ಲಿ ಸೇರಿದವನು. ಹೀಗೆ ಬೇರೆ ದೇವತೆಗಳನ್ನು ತಗೊಂಡಾಗ ಕೂಡ ಅವರವರ ಆವೇಶಗಳು, ಬ್ರಹ್ಮದೇವರ ಆವೇಶ ಬೇರೆ, ಕೆಲವು ಜನಕ್ಕೂ ಬಂದ ಸಂದರ್ಭಗಳಿವೆ. ಸೊ ಆ ಕಾರಣದಿಂದ ಆವೇಶಗಳಲ್ಲಿದೆ, ಅವತಾರಗಳಲ್ಲಿದೆ ಅಂತ ಹೇಳಿ. ಹಾಗೆ ಭಗವಂತನ ಆವೇಶ ಬರುವಂತಹ ಪೃಥು ಮಹಾರಾಜ ಭಗವಂತನ ಆವೇಶದಿಂದ ಕೂಡಿದವನು. ಹಾಗೆ ಬಲರಾಮ ಶೇಷಾವತಾರವಾದರೂ ಕೂಡ ಬಲರಾಮನಲ್ಲಿ ಆ ಭಗವಂತನ ಒಂದು ಸ್ಥಿತಕೇಶ ಆವೇಶ ಅಂತ ಹೇಳ್ತಾರೆ. ಸೊ ವಿಶೇಷ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಭಗವಂತನ ಆವೇಶ ಬಂದು ಶಕ್ತಿಗೆ ತೋರಿಸುವುದಕ್ಕಾಗಿ ಸಹಕಾರ ಮಾಡ್ತಾರೆ. ಹೀಗೆ ಆವೇಶ ಅವತಾರಗಳ ವಿಸ್ತಾರವಾದ ವಿಷಯಗಳನ್ನು ಈ ಸಂಧಿಯಲ್ಲಿ ಜಗನ್ನಾಥ ದಾಸರು ತಿಳಿಸಿಕೊಟ್ಟಿದ್ದಾರೆ. ಈಗ ಇದರ